ಸೋಲುವುದಕ್ಕೆ ಇನ್ನೂ ಹಲವು ಕಾರಣಗಳು.
And we are going to consider today a continuation of our study as to how we can overcome sin, our biggest problem in all of our life.
ನಮ್ಮೆಲ್ಲರ ಜೀವಿತದಲ್ಲಿ ಬಹುದೊಡ್ಡ ಸಮಸ್ಯೆಯಾದ ಪಾಪವನ್ನು ಹೇಗೆ ಜಯಿಸಬೇಕು ಎಂಬುವಂತ ಅಧ್ಯಯನವನ್ನ ನಾವು ಹಿಂದೆ ನೋಡಿಕೊಂಡೆವು. ಆ ಅಧ್ಯಯನವನ್ನೇ ಈಗೂ ಕೂಡ ಮುಂದುವರೆಸೋಣ.
We saw two reasons why many Christians don't grow in their Christian life, grow to overcome sinful habits. One is a lack of the fear of God and the other is a lack of faith.
ಅನೇಕ ಕ್ರೈಸ್ತರು ತಮ್ಮ ಕ್ರೈಸ್ತ ಜೀವಿತದಲ್ಲಿ ಯಾಕೆ ಬೆಳವಣಿಗೆ ಆಗುತ್ತಿಲ್ಲ ಮತ್ತು ಪಾಪವುಳ್ಳಂತ ಹವ್ಯಾಸಗಳಿಂದ ಯಾಕೆ ಹೊರಬರಲು ಆಗುತ್ತಿಲ್ಲ ಎಂಬುದಕ್ಕೆ ಎರಡು ಕಾರಣಗಳನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿಕೊಂಡೆವು. ಒಂದು ದೇವರ ಭಯದ ಕೊರತೆ, ಮತ್ತೊಂದು ನಂಬಿಕೆಯ ಕೊರತೆ.
See, faith is a personal thing.
ನೋಡಿ, ನಂಬಿಕೆ ಎನ್ನುವಂಥದ್ದು ವೈಯಕ್ತಿಕ ಸಂಗತಿಯಾಗಿದೆ.
To believe that Jesus can keep people from falling, that is a fact, an intellectual fact which even the devil believes.
ಯೇಸು ಕ್ರಿಸ್ತನು ಜನರನ್ನು ಅವರುಗಳ ಪಾಪದಿಂದ ರಕ್ಷಿಸಲು ಶಕ್ತನಾಗಿದ್ದಾನೆ ಎಂಬುವಂತ ವಾಸ್ತವಾಂಶವನ್ನ ನಂಬುವಂತದ್ದಾಗಿದೆ. ಆ ವಾಸ್ತವಾಂಶವನ್ನ ಸೈತಾನನು ಕೂಡ ನಂಬುವವನಾಗಿರುತ್ತಾನೆ.
But to personally believe that Jesus can keep you from falling when you are tempted, that is a quality of your heart that can bring you victory.
ನಾನು ಶೋಧಿಸಲ್ಪಡುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ನನ್ನನ್ನು ಆ ಪಾಪದಿಂದ ರಕ್ಷಿಸಲು ಶಕ್ತನಾಗಿದ್ದಾನೆ ಎಂದು ವೈಯಕ್ತಿಕವಾಗಿ ನಂಬುವಾಗ ಅದು ನನ್ನ ಹೃದಯದ ಗುಣಮಟ್ಟವನ್ನು ತೋರಿಸುತ್ತದೆ, ಅದು ನನ್ನನ್ನ ಜಯಕ್ಕೆ ಕೊಂಡೊಯ್ಯುತ್ತದೆ.
But that can come only if you have taken the first step of believing what the Bible describes as the seriousness of sin.
ಸತ್ಯವೇದವು ವಿವರಿಸುವಂತ ಪಾಪದ ಮೇಲಿನ ಗಂಭೀರತೆಯನ್ನ ನೀವು ನಂಬುವಾಗ ಇದು ಸಾಧ್ಯವಾಗುತ್ತದೆ.
And when you believe that, then you will long to be free from this wretched disease.
ನೀವು ಇದನ್ನ ವೈಯಕ್ತಿಕವಾಗಿ ನಂಬುವಾಗ ಈ ಒಂದು ಕೆಟ್ಟ ಕಾಯಿಲೆಯಿಂದ ಹೊರಗೆ ಬರಲು ಬಯಸ್ತೀರ.
So faith is a very important factor.
ಹಾಗಾಗಿ ನಂಬಿಕೆ ಎನ್ನುವಂಥದ್ದು ಅತಿ ಬಹುಮುಖ್ಯವಾದದ್ದು.
Now a third reason why people keep falling into sin is because they have not understood that their own flesh, their own human personality and their human being that they are, their human strength is totally impotent to do the will of God.
ಅನೇಕರು ಪಾಪದೊಳಗೆ ಯಾಕೆ ಬೀಳುತ್ತಾರೆ ಎಂಬುದಕ್ಕೆ ಮೂರನೇ ಕಾರಣ, ಅವರು ತಮ್ಮ ಸ್ವಂತ ಮಾಂಸ, ತಮ್ಮ ಸ್ವಂತ ವ್ಯಕ್ತಿತ್ವ, ಮಾನವನ ಬಲವು ದೇವರ ಚಿತ್ತವನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಶಕ್ತಿಹೀನವಾಗಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ
ವಿ ಇನ್ ಆರ್ ಓನ್ ಸ್ಟ್ರೆಂತ್ ಕ್ಯಾನ್ ನೆವರ್ 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 ಓವರ್ಕಮ್ ಸಿನ್.
ನಾವು ನಮ್ಮ ಸ್ವಂತ ಬಲದಿಂದ ಪಾಪವನ್ನ ಎಂದೆಂದಿಗೂ ಜಯಗಳಿಸಲು ಆಗೋದಿಲ್ಲ.
ಎನಿ ಅಮೌಂಟ್ ಆಫ್ ಡಿಟರ್ಮಿನೇಷನ್, ಎನಿ ಅಮೌಂಟ್ ಆಫ್ ಸೆಲ್ಫ್ ಡಿಸಿಪ್ಲಿನ್, ಎನಿಥಿಂಗ್ ಯು ಲೈಕ್ ಯು ಕ್ಯಾನ್ ಡೂ, ಬಟ್ ಯು ಕ್ಯಾನಾಟ್ ಓವರ್ಕಮ್ ಸಿನ್ ಬಿಕಾಸ್ ಸಿನ್ ಇಸ್ ಸೋ ಡೀಪ್ಲಿ ರೂಟೆಡ್ ಇನ್ ಆರ್ ನೇಚರ್.
ನೀವು ಮಾಡುವಂತ ನಿರ್ಣಯ ಯಾವುದೇ ಇದ್ದರೂ, ನೀವು ಏನು ಬೇಕಾದರೂ ಮಾಡಿದರೂ ಕೂಡ ನಿಮ್ಮ ಸ್ವಂತ ಬಲದಿಂದ ಪಾಪವನ್ನ ಜಯಗಳಿಸಲು ಆಗೋದಿಲ್ಲ, ಯಾಕೆಂದರೆ ಪಾಪವು ನಿಮ್ಮ ಸ್ವಭಾವದಲ್ಲಿ ಆಳವಾಗಿ ಬೇರೂರಲ್ಪಟ್ಟಿದೆ.
ಇಟ್ಸ್ ಲೈಕ್ ಟ್ರೈಂಗ್ ಟು ಟ್ರೈನ್ ಎ ಪಿಗ್ ಟು ಬಿ ಕ್ಲೀನ್. ವಾಟ್ ಚಾನ್ಸ್ ಇಸ್ ದೇರ್ ಆಫ್ ಸಕ್ಸೆಸ್?
ಒಂದು ಹಂದಿ ತನ್ನನ್ನು ತಾನು ಶುದ್ಧವಾಗಿಟ್ಟುಕೊಳ್ಳುವಂತೆ ಅದಕ್ಕೆ ತರಬೇತಿ ನೀಡಿದ ಹಾಗೆ ಇದರಲ್ಲಿ ಯಶಸ್ಸಿನ ಅವಕಾಶ ಏನಿದೆ?
ಮೇಬಿ ವೈ ವಿಪಿಂಗ್ ಅಂಡ್ ಬೀಟಿಂಗ್ ಅಂಡ್ offering it rewards, you can try and get a pig to be clean for a little while, but leave it alone sometime and it reverts back to its original nature. That's how it is.
ನೀವು ಆ ಹಂದಿಗೆ ಚಾಟಿಯೇಟನ್ನು ಕೊಡುವ ಮುಖಾಂತರ, ಅದಕ್ಕೆ ಪೋಷಣೆ ಕೊಡುವ ಮುಖಾಂತರ, ಅಥವಾ ಅದಕ್ಕಿನ್ನೇನೋ ಕೊಡ್ತೀನಿ ಅಂತ ಹೇಳುವ ಮುಖಾಂತರ ಅದನ್ನ ಶುಚಿಯಾಗಿಟ್ಟುಕೊಳ್ಳುವಂತೆ ನೀವು ತರಬೇತನ್ನ ನೀಡಬಹುದು. ಆದರೆ ಅದನ್ನ ತನ್ನಷ್ಟಕ್ಕೆ ತಾನೆ ಸ್ವಲ್ಪ ಕಾಲ ನೀವು ಅದನ್ನ ದೂರ ಬಿಟ್ರೆ ಅದು ತನ್ನ ಸ್ವಂತ ಸ್ವಭಾವಕ್ಕೆ ಮತ್ತೆ ಹಿಂತಿರುಗಿ ಹೋಗುತ್ತೆ.
This type of overcoming through self effort is not victory at all.
ಸ್ವಂತ ಶ್ರಮ ಪಡುವಿಕೆಯು ನಿಮ್ಮಲ್ಲಿ ಈ ರೀತಿಯಾಗಿದ್ದರೆ ಅದು ನಿಜವಾದ ಜಯವಲ್ಲ.
It's just personal self discipline, a good thing, but that's not what God offers us. No.
ಸ್ವಂತವಾಗಿ ಶಿಸ್ತು ಪಡಿಸಿಕೊಳ್ಳುವಿಕೆಯು ಒಳ್ಳೆಯ ಸಂಗತಿನೆ, ಆದರೆ ದೇವರು ಬಯಸುವಂತದ್ದಲ್ಲ ಅದು.
We need to recognize the weakness of our flesh.
ನಮ್ಮ ಮಾಂಸದ ಬಲಹೀನತೆಯನ್ನ ನಾವು ಗ್ರಹಿಸಿಕೊಳ್ಳಬೇಕು.
ಅವರ್ ಓನ್ ವೀಕ್ನೆಸ್. ಅಂಡ್ ಇಫ್ ಯು ರಿಯಲೈಸ್ ದಿಸ್, ದೇರ್ ವಿಲ್ ಬಿ ಟೂ ಥಿಂಗ್ಸ್ ದಟ್ ಯು ವಿಲ್ ಡು.
ನೀವು ನಿಮ್ಮ ಸ್ವಂತ ಬಲಹೀನತೆಯನ್ನ ಗ್ರಹಿಸಿಕೊಳ್ಳದಾದ್ರೆ ಎರಡು ಸಂಗತಿಗಳನ್ನ ನೀವು ಮಾಡ್ತೀರಾ.
ಫಸ್ಟ್ ಆಫ್ ಆಲ್ ಯು ರನ್ ಅವೇ ಫ್ರಮ್ ಟೆಂಪ್ಟೇಷನ್. ಯು ವಿಲ್ ನಾಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ಡೇಂಜರ್.
ಮೊದಲನೆಯದಾಗಿ ನೀವು ಶೋಧನೆ ಬಂದಾಗ ಅದರಿಂದ ಓಡಿ ಹೋಗ್ತೀರಾ, ಅಪಾಯವನ್ನ ನಿಮ್ಮ ಮೇಲೆ ಬರಮಾಡಿಕೊಳ್ಳೋದಿಲ್ಲ.
ಹೂ ಆರ್ ದ ಪೀಪಲ್ ಹೂ ಎಕ್ಸ್ಪೋಸ್ ದೆಮ್ಸೆಲ್ವ್ಸ್ ಟು ಟೆಂಪ್ಟೇಷನ್? ದೋಸ್ ಹೂ ಡೋಂಟ್ ಫೀಲ್ ದೇರ್ ವೀಕ್ನೆಸ್.
ಯಾರು ಶೋಧನೆ ಬಂದಾಗ ಅದಕ್ಕೆ ಒಳಪಡಿಸಿಕೊಳ್ಳುತ್ತಾರೆ? ಯಾರಂದ್ರೆ ತಮ್ಮ ಸ್ವಂತ ಬಲಹೀನತೆಯನ್ನ ಗ್ರಹಿಸಿಕೊಳ್ಳದಂತವರು.
ಒನ್ ಹೂ ಫೀಲ್ಸ್ ಹಿಸ್ ವೀಕ್ನೆಸ್ ವಿಲ್ ರನ್ ಅವೇ. And that's what the Bible says we should do.
ಯಾರು ತಮ್ಮ ಬಲಹೀನತೆಯನ್ನ ಗ್ರಹಿಸಿಕೊಳ್ಳುತ್ತಾರಲ್ಲ ಅವರು ಶೋಧನೆ ಬಂದಾಗ ಓಡಿ ಹೋಗ್ತಾರೆ. ಅದನ್ನೇ ನೀವು ಮಾಡಬೇಕಾಗಿರುವಂತದ್ದು.
Flee from youthful lusts. Flee from immorality, the Bible says.
ಸತ್ಯವೇದವು ಹೇಳೋ ಪ್ರಕಾರ ಯೌವನದ ಇಚ್ಛೆಗಳಿಗೆ ನಾವು ದೂರವಾಗಿರಬೇಕು ಮತ್ತು ವ್ಯಭಿಚಾರದಿಂದ ಓಡಿ ಹೋಗುವವರಾಗಿರಬೇಕು ಎಂಬುದಾಗಿ.
2 Timothy 2 we read that Paul told even a godly man like Timothy to flee from youthful lusts, to flee from the love of money, to flee from idolatry, to flee from immorality.
2ನೇ ತಿಮೋತಿ 2ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ದೈವಿಕ ಮನುಷ್ಯನಾದಂತ ತಿಮೋತಿನಿಗೆ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಯೌವನದ ಇಚ್ಛೆಗಳಿಂದ ದೂರವಿರುವಂತೆ ಹಣದ ಮೇಲಿನ ಪ್ರೀತಿಯಿಂದ ವಿಗ್ರಹಾರಾಧನೆಯಿಂದ ಜಾರತ್ವದಿಂದ ದೂರ ಇರುವಂತೆ ಹೇಳುತ್ತಾನೆ.
We read all these exhortations in 1 Timothy 6, 1 Corinthians 6, 1 Corinthians 10, 2 Timothy 2.
ಈ ಎಲ್ಲಾ ಎಚ್ಚರಿಕೆಗಳನ್ನ ನಾವು 1 ತಿಮೋತಿ 6ನೇ ಅಧ್ಯಾಯದಲ್ಲಿ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ, 1 ಕೊರಿಂಥ 10ನೇ ಅಧ್ಯಾಯ ಮತ್ತು 2 ತಿಮೋತಿ 2ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುತ್ತೇವೆ.
Flee, 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 to run away.
ಅಂದರೆ ಅದನ್ನ ನೀವು ಬಿಟ್ಟು ಓಡಿ ಹೋಗಬೇಕು.
Why do we run away? Because we realize we're weak. And we can overcome many sins if we just obey that exhortation to run away.
ಯಾಕೆ ನಾವು ಓಡಿ ಹೋಗುವವರಾಗ್ತೇವೆ? ಯಾಕೆಂದ್ರೆ ನಾವು ಬಲಹೀನರು ಎಂಬುದಾಗಿ ಗ್ರಹಿಸಿಕೊಂಡಿದ್ದರಿಂದ. ನಾವು ಈ ಒಂದು ಎಚ್ಚರಿಕೆಯಾದ ಓಡಿ ಹೋಗಬೇಕು ಎಂಬುದಕ್ಕೆ ವಿಧೇಯರಾಗೋದಾದ್ರೆ ಅನೇಕ ಪಾಪಗಳನ್ನ ನಾವು ಜಯಿಸುವವರಾಗ್ತೇವೆ.
The second thing that a person who recognizes the weakness of his flesh will do is he will pray to God earnestly for help.
ತನ್ನ ಮಾಂಸದ ಬಲಹೀನತೆಯನ್ನ ಅರ್ಥ ಮಾಡಿಕೊಂಡಂತ ವ್ಯಕ್ತಿಯು ಮಾಡುವಂತ ಎರಡನೇ ಸಂಗತಿ ಏನಪ್ಪ ಅಂತಂದ್ರೆ ಅವನು ದೇವರಲ್ಲಿ ಸಹಾಯಿಸುವಂತೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ.
You see, prayer is a sign of weakness.
ನೋಡಿ, ಪ್ರಾರ್ಥನೆ ಎನ್ನುವಂಥದ್ದು ಬಲಹೀನತೆಯ ಗುರುತಾಗಿದೆ.
When do people usually pray? Even worldly people. When they are in real trouble, when nobody else can help them.
ಲೋಕದಲ್ಲಿರುವಂತ ಜನರು ಹಾಗೂ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ? ನಿಜವಾದ ಸಂಕಟದಲ್ಲಿ ಬಿದ್ದಾಗ ಮತ್ತು ಯಾರೂ ಕೂಡ ಸಹಾಯಕ್ಕೆ ಬರದಿದ್ದಾಗ ಮಾತ್ರ ಪ್ರಾರ್ಥನೆ ಮಾಡ್ತೀರಾ.
And one of the things that Jesus taught us to pray is, lead us not into temptation.
ಒಂದು ಸಂಗತಿಯನ್ನ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ಶೋಧನೆ ಒಳಗೆ ನಮ್ಮನ್ನ ಸೇರಿಸಬೇಡ ಎಂಬುದಾಗಿ.
Why do we pray that prayer? Because we are convinced that our flesh is weak.
ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆಂದ್ರೆ ನಾವು ಬಲಹೀನರು ಎಂಬುದಾಗಿ ನಿಶ್ಚಯಪಡಿಸಿಕೊಂಡಿದ್ದರಿಂದಾಗಿ.
One would think that someone like Timothy, who had advanced in the Christian life so much, was not in danger of youthful lusts. But even he needed to run away.
ಕ್ರೈಸ್ತ ಜೀವಿತದಲ್ಲಿ ಅತಿ ಹೆಚ್ಚು ಮುಂದುವರೆದಿದ್ದ ದೈವಿಕ ಮನುಷ್ಯನಾದ ತಿಮೋತೆಯನು ಯೌವನದ ಇಚ್ಛೆಗಳ ಅಪಾಯದಲ್ಲಿಲ್ಲದೇ ಇದ್ರೂ ಕೂಡ ಆತನು ಆ ಯೌವನದ ಇಚ್ಛೆಗಳೆಂಬ ಶೋಧನೆಯಿಂದ ಓಡಿ ಹೋಗಬೇಕಾಗಿ ಬಂತು.
Now, if we realize our weakness, we will not only want to run away from temptation, but we will also pray, Lord, please help me, give me strength to overcome this weakness.
ನಾವು ನಮ್ಮ ಬಲಹೀನತೆಯನ್ನ ಗ್ರಹಿಸಿಕೊಂಡಾಗ ಆ ಶೋಧನೆಯಿಂದ ಓಡಿ ಹೋಗುವಂತದ್ದು ಮಾತ್ರ ಅಲ್ಲ, ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇವೆ, ಕರ್ತರೆ ನಮಗೆ ದಯವಿಟ್ಟು ಸಹಾಯಿಸು, ಈ ಬಲಹೀನತೆಯನ್ನ ಜಯಗಳಿಸಲು ನಮಗೆ ಬಲ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ.
Just like we need to see the seriousness of sin, we also need to see the weakness of our flesh.
ನಾವು ಪಾಪದ ಗಂಭೀರತೆಯನ್ನ ಹೇಗೆ ನೋಡ್ತೇವಲ್ಲ ಅದೇ ರೀತಿಯಾಗಿ ನಮ್ಮ ಮಾಂಸದ ಬಲಹೀನತೆಯನ್ನು ಸಹ ನೋಡುವವರಾಗಿರಬೇಕು.
One of the wonderful things, truths in scripture, we read in Hebrews 4:15, is that Jesus Christ was tempted in all points as we are.
ಹಿಬ್ರಿಯ ಪತ್ರಿಕೆ 4:15 ವಚನದಲ್ಲಿ ಒಂದು ಅದ್ಭುತವಾದ ವಚನವನ್ನ ನಾವು ನೋಡಿಕೊಳ್ಳುತ್ತೇವೆ. ಅದೇನಪ್ಪ ಅಂದ್ರೆ, ಯೇಸುಕ್ರಿಸ್ತನು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದನು ಎಂಬುವಂತದ್ದನ್ನ.
He did not live on earth without being tempted.
ಯೇಸು ಸ್ವಾಮಿಯು ಇಹಲೋಕದಲ್ಲಿದ್ದಾಗ ಶೋಧನೆಯೇ ಇಲ್ಲದ ಹಾಗೆ ಜೀವಿಸಲಿಲ್ಲ.
In Matthew chapter 4 we are given a very clear description of how he was tempted, at least in 3 areas. But in Hebrews 4:15 we are told he was tempted in all areas just like us, but he never sinned.
ಮತ್ತಾಯ 4:15 ಯೇಸು ಹೇಗೆ ಶೋಧನೆಗೆ ಒಳಪಟ್ಟರು ಎಂಬುದಾಗಿ ಅಲ್ಲಿ ನಮೂದಿಸಲ್ಪಟ್ಟಿದೆ. 3 ಕ್ಷೇತ್ರಗಳು ಅಲ್ಲಿ ಹೇಳಲ್ಪಟ್ಟಿದೆ. ಆದರೆ ಹಿಬ್ರಿಯ ಪತ್ರಿಕೆ 4:15 ವಚನದಲ್ಲಿ ಯೇಸು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ.
How is it he never sinned? Was it because he automatically could not sin?
ಹೇಗೆ ಯೇಸು ಸ್ವಾಮಿಯು ಪಾಪವನ್ನು ಮಾಡದ ಹಾಗೆ ಇಹಲೋಕದಲ್ಲಿ ಜೀವಿಸಿದರು? ಅದು ಸ್ವಯಂಚಾಲಿತವಾಗಿಯೇ ಹಾಗೆ ಆಯ್ತಾ?
Well, we don't want to probe into the nature of Jesus as much about his inner nature that we cannot understand, as much about our own inner nature we can't understand.
ಯೇಸು ಸ್ವಾಮಿಯ ಒಳಗಿನ ಸ್ವಭಾವವನ್ನ ನಾವು ಕೆದಕಿದರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಅದೇ ರೀತಿ ನಮ್ಮ ಒಳಗಿನ ಸ್ವಭಾವವನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ.
Psychologists try so much and they still don't know everything about the human personality. It's impossible to try and gauge what went on within Jesus, and we don't even want to attempt it.
ಮನೋತಜ್ಞರು ಸಹ ಎಷ್ಟೇ ಪ್ರಯತ್ನ ಪಟ್ಟರು ಕಷ್ಟಪಟ್ಟರು ಮಾನವನ ಒಳಗಿರುವಂತಹ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಅದೇ ರೀತಿ ನಾವು ಸಹ ಯೇಸುವಿನ ಒಳಗಿನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಸಹ ನಾವು ಮಾಡಬಾರದು.
But one thing we know, Jesus prayed.
ಆದರೆ ಒಂದು ಸಂಗತಿಯನ್ನು ನಾವು ಅರಿತುಕೊಂಡಿದ್ದೇವೆ. ಅದೇನಪ್ಪ ಅಂದ್ರೆ ಯೇಸು ಪ್ರಾರ್ಥನೆ ಮಾಡಿದರು.
Why did he have to pray?
ಯಾಕೆ ಯೇಸು ಪ್ರಾರ್ಥನೆ ಮಾಡಿದರು?
You know, the stronger we feel within ourselves, the less we pray.
ನಿಮಗೆ ಗೊತ್ತಾ, ನಾವು ಹೆಚ್ಚು ಬಲವುಳ್ಳವರು ಎಂಬುದಾಗಿ ನಾವು ಭಾವಿಸುವಾಗ ಅಷ್ಟು ಕಡಿಮೆ ಪ್ರಾರ್ಥನೆ ಮಾಡ್ತೇವೆ.
The more capable we think we are, the less we pray.
ನಾವು ಹೆಚ್ಚು ಸಾಮರ್ಥ್ಯವುಳ್ಳವರು ಎಂಬುದಾಗಿ ಯೋಚಿಸುವಾಗ ಅಷ್ಟು ಕಡಿಮೆ ಪ್ರಾರ್ಥನೆಯನ್ನ ಮಾಡ್ತೇವೆ.
Is the one who realizes his helpless dependence upon the Father for everything, for wisdom, for strength, for guidance, that's the one who prays.
ಯಾರು ತಮ್ಮ ಸ್ವಂತ ಬಲಹೀನತೆಯನ್ನು ಅರ್ಥ ಮಾಡಿಕೊಂಡು ಯೇಸುವಿನ ಜ್ಞಾನ ಮಾರ್ಗದರ್ಶನ ಮತ್ತು ಆತನ ಬಲಕ್ಕಾಗಿ ಕಾಯ್ದುಕೊಳ್ಳುತ್ತಾರಲ್ಲ ಅಂತವರು ಪ್ರಾರ್ಥನೆಯನ್ನ ಮಾಡ್ತಾರೆ.
The one who feels, yeah, well, I can handle all that myself, I don't need God's help, I can sort out and I can gauge the relative importance of things and take a decision, he doesn't pray. But Jesus prayed.
ಯಾರು ತಮ್ಮ ಸ್ವಂತ ಸಮಸ್ಯೆಗಳನ್ನ ಪರವಾಗಿಲ್ಲ ಇದನ್ನು ನಾನೇ ನೋಡ್ಕೊಳ್ತೀನಿ ನಾನೇ ಸರಿಪಡಿಸ್ಕೊಳ್ತೀನಿ ಸಂಬಂಧಿಕರ ಹತ್ರ ಅಥವಾ ನನ್ನ ಆತ್ಮೀಯರ ಹತ್ರ ಇದನ್ನ ಬಗೆಹರಿಸ್ಕೊಳ್ತೀನಿ ಸಮಸ್ಯೆನ ಅಂತ ಅನ್ಕೊಳ್ತಾರಲ್ಲ ಅವರು ಪ್ರಾರ್ಥನೆಯನ್ನ ಮಾಡಲು ಹೋಗೋದಿಲ್ಲ. ಆದ್ರೆ ಯೇಸು ಪ್ರಾರ್ಥನೆ ಮಾಡಿದರು.
He prayed all night once before he chose his 12 apostles.
ಯೇಸು ಸ್ವಾಮಿಯು ತನ್ನ 12 ಮಂದಿ ಶಿಷ್ಯಂದರನ್ನ ಆರಿಸಿಕೊಳ್ಳುವ ಮುನ್ನ ರಾತ್ರಿ ಪೂರ ಪ್ರಾರ್ಥನೆಯನ್ನ ಮಾಡಿದರು.
He didn't want to make a mistake.
ಯಾಕೆಂದ್ರೆ ಯೇಸು ಸ್ವಾಮಿ ಅರ್ಥ ಮಾಡಿಕೊಂಡಿದ್ರು ನಾನು ತಪ್ಪನ್ನು ಮಾಡಬಾರದು ಈ ವಿಷಯದಲ್ಲಿ ಎಂಬುದಾಗಿ.
Now these things indicate that Jesus received strength from the Father through prayer.
ಈ ಸಂಗತಿಗಳು ಸೂಚಿಸುವುದೇನೆಂದರೆ ಯೇಸು ತಮ್ಮ ಪ್ರಾರ್ಥನೆ ಮುಖಾಂತರ ತಂದೆಯಿಂದ ಬಲವನ್ನ ಹೊಂದಿದರು ಎಂಬುದಾಗಿ.
And we don't receive it because we don't pray as much or we don't pray as earnestly.
ನಾವು ಈ ಬಲವನ್ನ ಯಾಕೆ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಪ್ರಾರ್ಥನೆಯನ್ನ ಮಾಡಲು ಹೋಗೋದಿಲ್ಲ ಅತ್ಯಾಸಕ್ತಿಯಿಂದ ಹಾಗೂ ಇದನ್ನ ಸ್ವೀಕರಿಸಿಕೊಳ್ಳೋದಿಲ್ಲ.
We're told in Hebrews chapter 5 that Jesus prayed with strong crying and tears.
ಹಿಬ್ರಿಯ ಪತ್ರಿಕೆ 5:15 ನಮಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡಿದನು ಎಂಬುದಾಗಿ.
Imagine that. Can you picture that in your mind? Of Jesus Christ, perfect man who walked on this earth, praying with strong crying and tears.
ನೀವಿದನ್ನ ಚಿತ್ರಣ ಮಾಡಿಕೊಳ್ತೀರಾ ನಿಮ್ಮ ಮನಸ್ಸಿನಲ್ಲಿ? ಇಹಲೋಕದಲ್ಲಿ ಪರಿಪೂರ್ಣವಾಗಿ ನಡೆದಂತ ಯೇಸು ಸ್ವಾಮಿಯು ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡಿದರು ಎಂಬುದಾಗಿ.
When was the last time you prayed with strong crying and tears?
ನೀವು ಈ ರೀತಿ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡಿದ್ದು ಯಾವಾಗ ಕೊನೆ ಬಾರಿ?
Why a difference?
ಯಾಕೆ ಇಲ್ಲಿ ವ್ಯತ್ಯಾಸವಿದೆ?
Don't you think you and I need to pray much more than Jesus needed to?
ನೀವು ಯೋಚನೆ ಮಾಡೋದಿಲ್ವಾ ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ?
He had lived in the presence of the Father from all eternity.
ಯೇಸು ಸ್ವಾಮಿ ನಿತ್ಯತ್ವಕ್ಕೂ ತನ್ನ ತಂದೆಯ ಸಮ್ಮುಖದಲ್ಲಿ ಜೀವಿಸುವವರಾಗಿದ್ದರು.
He did not have a sinful nature like you and I have.
ನಾನು ಮತ್ತು ನೀವು ಹೊಂದಿಕೊಂಡಂತ ಪಾಪವುಳ್ಳ ಸ್ವಭಾವವನ್ನ ಯೇಸು ಸ್ವಾಮಿಯು ಹೊಂದಿರಲಿಲ್ಲ.
And yet he prayed. How much more we need to pray.
ಆದರೂ ಕೂಡ ಯೇಸು ಸ್ವಾಮಿಯು ಪ್ರಾರ್ಥನೆಯನ್ನು ಮಾಡಿದರು. ಹಾಗಿದ್ದಲ್ಲಿ ನಾವು ಇನ್ನೂ ಎಷ್ಟೋ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಬೇಕಲ್ಲವೇ.
See, true humility is to recognize the weakness of our flesh.
ನೋಡಿ, ನಿಜವಾದ ದೀನತೆ ಯಾವುದಪ್ಪ ಅಂತಂದ್ರೆ ನಮ್ಮ ಮಾಂಸದ ಬಲಹೀನತೆಯನ್ನ ನಿಜವಾಗಿಯೂ ಗ್ರಹಿಸಿಕೊಳ್ಳುವುದೇ ದೀನತೆಯಾಗಿದೆ.
All of us are weak, but not all of us are equally conscious of our weakness.
ನಾವೆಲ್ಲರೂ ಬಲಹೀನರೇ, ಆದರೆ ಎಲ್ಲರೂ ಸಮನಾದ ಬಲಹೀನತೆಯನ್ನ ಅರ್ಥ ಮಾಡಿಕೊಂಡಿರೋದಿಲ್ಲ.
The one who is conscious of his weakness will run away from danger when he sees it and he will cry out for help.
ಯಾರು ತನ್ನ ಬಲಹೀನತೆಯನ್ನ ಗ್ರಹಿಸಿಕೊಂಡಿರುತ್ತಾನಲ್ಲ ಅವನು ಆ ಶೋಧನೆ ಬಂದಾಗ ಆ ಅಪಾಯವನ್ನ ನೋಡಿ ಓಡಿ ಹೋಗ್ತಾನೆ ಮತ್ತು ಅಂತಹ ಸಂದರ್ಭದಲ್ಲಿ ಕರ್ತನಿಗೆ ಬಲವಾಗಿ ಕೂಗುತ್ತಾ ಪ್ರಾರ್ಥನೆ ಮಾಡುತ್ತಾನೆ.
So this is the third reason why many people fall. They don't run away from temptation.
ಅನೇಕರು ಪಾಪದೊಳಗೆ ಯಾಕೆ ಬೀಳುತ್ತಾರೆ ಎಂಬುದಕ್ಕೆ ಮೂರನೇ ಕಾರಣ ಇದೇ ಆಗಿದೆ. ಅವರು ಶೋಧನೆ ಬಂದಾಗ ಅದರಿಂದ ಓಡಿ ಹೋಗೋದಿಲ್ಲ.
They foolishly expose themselves to temptation and they don't cry out for help.
ಅವರು ಮೂರ್ಖತನದಿಂದ ತಮ್ಮನ್ನ ತಾವು ಶೋಧನೆಗೆ ಒಳಪಡುತ್ತಾರೆ. ಅವರು ಕಣ್ಣೀರಿನಿಂದ ಸಹಾಯಕ್ಕಾಗಿ ಕರ್ತನಲ್ಲಿ ಪ್ರಾರ್ಥನೆಯನ್ನ ಮಾಡೋದಿಲ್ಲ.
Let me give you a fourth reason why many people fall into sin.
ಅನೇಕರು ಯಾಕೆ ಪಾಪದಲ್ಲಿ ಬೀಳುತ್ತಾರೆ ಎಂಬುದಕ್ಕೆ ನಾಲ್ಕನೇ ಕಾರಣಗಳನ್ನು ಕೂಡ ಬಯಸ್ತೇನೆ. ಈಗ
ಇನ್ 1 ಪೀಟರ್ 4 ವರ್ಸ್ 1 ಅಂಡ್ 2 ಇಟ್ ಸೇಸ್ ವಿ ಮಸ್ಟ್ ಆರ್ಮ್ ಅವರ್ ಸೆಲ್ವ್ಸ್ ವಿತ್ ಅ ಮೈಂಡ್ ಟು ಸಫರ್ ಇನ್ ದ ಫ್ಲೆಶ್ ಲೈಕ್ ಜೀಸಸ್ ಸಫರ್ಡ್ ಇನ್ ದ ಫ್ಲೆಶ್.
1 ಪೇತ್ರ 4:1 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ ಎಂಬುದಾಗಿ.
Because if we suffer in the flesh, we cease from sin, it says.
ನಾವು ಶರೀರದಲ್ಲಿ ಬಾಧೆ ಪಟ್ಟರೆ ಪಾಪದ ವಶದಿಂದ ತಪ್ಪಿಸಿಕೊಂಡವರಾಗ್ತೇವೆ ಎಂಬುದಾಗಿ 2 ವಚನದಲ್ಲಿ ಹೇಳಲ್ಪಟ್ಟಿದೆ.
Now that's not a verse easy to understand. It's not talking about bodily suffering because people who suffer bodily don't finish with sin. We know that. Otherwise the hospitals would be full of people who finished with sin.
ಈ ವಚನವನ್ನ ಅರ್ಥ ಮಾಡಿಕೊಳ್ಳುವಂತದ್ದು ಅಷ್ಟು ಸುಲಭವಲ್ಲ. ಯಾಕೆಂದರೆ ದೈಹಿಕವಾಗಿ ಬಾಧೆ ಪಡಬೇಕು ಎಂಬುದನ್ನ ಇಲ್ಲಿ ಹೇಳಿಲ್ಲ. ದೈಹಿಕವಾಗಿ ಬಾಧೆ ಪಡುವಂತ ಅನೇಕರು ಪಾಪದ ಮೇಲೆ ಜಯವನ್ನ ಕಂಡಿಲ್ಲ. ಆ ರೀತಿಯಾಗಿ ಜಯವನ್ನ ಕಂಡಿದ್ದರೆ ಆಸ್ಪತ್ರೆ ತುಂಬಾ ಈ ರೀತಿಯಾಗಿ ಜನರು ತುಂಬಲ್ಪಡ್ತಾ ಇದ್ರು.
So it's obviously not referring to bodily suffering.
ಹಾಗಾಗಿ ನಿಶ್ಚಯವಾಗಿ ಈ ವಾಕ್ಯವು ದೈಹಿಕವಾಗಿ ಬಾಧೆ ಪಡುವಂತದ್ದು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿಲ್ಲ.
What does it mean when it says as Christ suffered in the flesh, arm yourself with the same mind? 1 Peter 4 verse 1 and 2.
1 ಪೇತ್ರ 4:1 ಹೇಳೋ ಪ್ರಕಾರ ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ ಎಂಬುದರ ಅರ್ಥ ನಿಜವಾದದ್ದಾದರೂ ಏನು?
Because he who suffers in the flesh ceases from sin so that he can do the will of God. It's referring to an attitude of mind where we would rather suffer in self-denial rather than get the least pleasure out of even a single sinful thought.
ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅದರ ಅರ್ಥ ಪಾಪದ ಆಲೋಚನೆಯಲ್ಲಿ ನಾವು ಆನಂದ ಪಡುವುದಕ್ಕಿಂತ ನಿರಾಕರಿಸುವಂತ ಮನೋಭಾವವನ್ನು ಆ ಸಂದರ್ಭದಲ್ಲಿ ಹೊಂದಿರುವಂತದ್ದು ಎಷ್ಟೋ ಲೇಸು ಮತ್ತು ಆ ಭಾವವನ್ನು ಹೊಂದಿರಬೇಕು ಎಂಬುದರ ಅರ್ಥ ಇದಾಗಿದೆ.
We have the opportunity either to indulge it and get some pleasure out of it or to resist it and reject it and that causes a certain suffering.
ನಾವೆಲ್ಲರು ಶೋಧನೆಗೆ ಒಳಗಾದಾಗ ನಮಗೆ 2 ಅವಕಾಶಗಳು ಇರುತ್ತೆ. 1, ಆ ಶೋಧನೆಗೆ ಒಳಪಟ್ಟು ಆ ಇಚ್ಛೆಯನ್ನ ಆಸ್ವಾದಿಸಿಕೊಳ್ಳುವುದು, ಮತ್ತೊಂದು ಅದನ್ನ ತಡೆದು ಅದನ್ನ ತಿರಸ್ಕರಿಸಿ ಓಡಿ ಹೋಗುವಂತದ್ದು.
That's the suffering that's mentioned here. And he says, before you are tempted, you must be armed for the conflict.
Ade ee ritiya baadeyanne illi namudisiruvantaddu. Navellaru shodaneyo eduru maadukolluvudakkinta modale naavu ee ritiya bhaavavanna hondidavaragirbeku.
In other words, you must be armed with this attitude of mind which says, I would rather suffer than enjoy the pleasure of sin even for a moment.
ಮತ್ತೊಂದು ರೀತಿಯಲ್ಲಿ ನಾನು ಪಾಪವುಳ್ಳಂತ ಒಂದು ಆಲೋಚನೆಯಲ್ಲಿ ಕ್ಷಣ ಮಾತ್ರ ಸಂತೋಷಿಸುವುದಕ್ಕಿಂತ ಶರೀರದಲ್ಲಿ ಬಾಧೆ ಪಡುವುದೇ ಎಷ್ಟೋ ಲೇಸು ಎಂಬುವಂತದ್ದನ್ನ ನೀವು ಗ್ರಹಿಸಿಕೊಂಡು ಆ ಸ್ವಭಾವವನ್ನು ಹೊಂದಿದವರಾಗಿರಬೇಕು.
It says about Jesus, he was obedient unto death, even unto death, which means that Jesus' attitude was he would rather die than sin.
ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಹೇಳೋದೇನಂತಂದ್ರೆ ಯೇಸು ಸ್ವಾಮಿಯು ತನ್ನ ಮರಣದವರೆಗೂ ದೇವರಿಗೆ ವಿಧೇಯನಾದನು ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿ ಅರ್ಥ ಮಾಡಿಕೊಂಡಿದ್ದು ಮತ್ತು ಯೇಸು ಸ್ವಾಮಿಯ ಸ್ವಭಾವ ಹೇಗಿತ್ತಂತಂದ್ರೆ ನಾನು ಕ್ಷಣ ಮಾತ್ರ ಪಾಪ ಮಾಡೋದಕ್ಕಿಂತ ಸಾಯೋದೇ ಎಷ್ಟೋ ಲೇಸು ಎಂಬುದಾಗಿ ಗ್ರಹಿಸಿಕೊಂಡಿದ್ದರು. ಅದು ಒಂದು ತೀವ್ರವಾದಂತಹ ನಡವಳಿಕೆಯಾಗಿದೆ.
ಐ ವುಡ್ ರಾದರ್ ಡೈ ದನ್ ಡಿಸೋಬೇ ಮೈ ಫಾದರ್ ಇನ್ ದ ಸ್ಮಾಲೆಸ್ಟ್ ಲಿಟಲ್ ಥಿಂಗ್.
ನಾನು ಸಣ್ಣ ಸಣ್ಣ ವಿಷಯಗಳಲ್ಲಿ ದೇವರಿಗೆ ಅವಿಧೇಯನಾಗುವುದಕ್ಕಿಂತ ಮರಣ ಹೊಂದುವುದು ಎಷ್ಟೋ ಲೇಸು ಎಂಬುದಾಗಿ ಯೇಸು ಹೇಳಿದರಲ್ಲಿ.
ದಟ್ಸ್ ದ ಮೀನಿಂಗ್ ಆಫ್ ಫಿಲಿಪ್ಪಿಯನ್ಸ್ 2 ವರ್ಸ್ 8. ಹಿ ವಾಸ್ ಒಬೀಡಿಯಂಟ್ ಈವನ್ ಅಂಟು ಡೆತ್.
ಫಿಲಿಪ್ಪಿ 2:8 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೇಸು ಕ್ರಿಸ್ತನು ಮರಣದವರೆಗೂ ವಿಧೇಯನಾದನು ಎಂಬುದಾಗಿ.
ಹಿ ಕಾಲ್ಸ್ ಅಸ್ ಟು ಫಾಲೋ ಇನ್ ಹಿಸ್ ಫುಟ್ ಸ್ಟೆಪ್ಸ್, ಟು ಬಿ ವಿಲಿಂಗ್ ಟು ಸಫರ್ ರಾದರ್ ದನ್ ಡಿಸ್ಪ್ಲೀಸ್ ಗಾಡ್.
ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ಯೇಸು ಸ್ವಾಮಿಯು ನಮ್ಮನ್ನ ಕರೆದಿದ್ದಾರೆ. ನಾವು ದೇವರನ್ನ ಮೆಚ್ಚಿಸದೇ ಇರುವುದಕ್ಕಿಂತ ಆತನನ್ನ ಹಿಂಬಾಲಿಸಿ ನಮ್ಮ ಸ್ವಾರ್ಥಕ್ಕೆ ಸಾಯುವುದು ಎಷ್ಟೋ ಲೇಸು ಎಂಬುದಾಗಿ ಯೇಸು ಕರೆದಿದ್ದಾರೆ.
A fifth reason why many Christians do not progress spiritually and fall is because they are not seeking to press on to perfection.
ಅನೇಕರು ಕ್ರೈಸ್ತ ಜೀವಿತದಲ್ಲಿ ಯಾಕೆ ಬೆಳವಣಿಗೆಯನ್ನು ಹೊಂತಾ ಇಲ್ಲ ಮತ್ತು ಪಾಪದೊಳಗೆ ಯಾಕೆ ಬೀಳುತ್ತಾರೆ ಎಂಬುದಕ್ಕೆ ಐದನೇ ಕಾರಣ ಏನಪ್ಪಾ ಅಂದ್ರೆ ಅವರು ಪರಿಪೂರ್ಣತೆಗೆ ಒತ್ತನ್ನ ಕೊಡದೇ ಇರುವುದರಿಂದ.
They are satisfied with the progress that they have made thus far.
ಅವರು ಇದುವರೆಗೂ ಹೊಂದಿರುವಂತ ಬೆಳವಣಿಗೆಯಲ್ಲಿ ತೃಪ್ತಿಯನ್ನು ಹೊಂದಿರುತ್ತಾರೆ ಅದಕ್ಕಾಗಿ.
And if you become satisfied with second standard, you'll never get to the third standard. That's for certain.
ನೀವು ಎರಡನೇ ತರಗತಿಯಲ್ಲಿ ತೃಪ್ತಿಯನ್ನ ಪಡ್ಕೊಂಡ್ರೆ ಮೂರನೇ ತರಗತಿಗೆ ತೆರಳೋದಕ್ಕೆ ಆಗೋದಿಲ್ಲ, ಅದು ನಿಶ್ಚಯ ಅಲ್ವಾ?
Because you feel you're better than all the others who are in the first standard and the kindergarten.
ಯಾಕಂದ್ರೆ ನೀವು ಈ ರೀತಿಯಾಗಿ ಅನ್ಕೊಳ್ತೀರಾ, ಅಂಗನವಾಡಿಯಲ್ಲಿ ಇರುವವರಿಗಿಂತ ಮತ್ತು ಒಂದನೇ ತರಗತಿಯಲ್ಲಿ ಇರುವವರಿಗಿಂತ ನಾನು ಉತ್ತಮನು ಎಂಬುದಾಗಿ.
But if you are determined to press on and say, well, I've overcome something, but I'm going to get something more.
ನೀವು ಪರಿಪೂರ್ಣತೆಗೆ ಒತ್ತು ಕೊಡುವಂತದ್ದನ್ನ ನಿರ್ಣಯ ಮಾಡಿಕೊಂಡ್ರೆ ಅದರ ಅರ್ಥ ನಾನು ಈಗ ಯಾವುದೋ ಒಂದು ವಿಷಯದಲ್ಲಿ ಜಯವನ್ನ ಗಳಿಸಿದ್ದೇನೆ, ಇನ್ನೂ ಹೆಚ್ಚು ಕ್ಷೇತ್ರಗಳಲ್ಲಿ ನನ್ನ ಜಯವನ್ನ ಗಳಿಸಿಕೋಬೇಕು ಎಂಬುವಂತ ನಿರ್ಣಯವನ್ನ ನೀವು ಕೈಗೊಂಡಿದ್ದೆ ಆದ್ರೆ.
I want to press towards the mark. Paul said in Philippians 3:13-14, one thing I do, I press towards the mark for the prize of the high calling of God in Christ Jesus.
ಫಿಲಿಪ್ಪಿ 3:13-14 ವಚನದಲ್ಲಿ ಪೌಲನು ಹೇಳೋ ಪ್ರಕಾರ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವರಾಗಿರಬೇಕು.
That is the goal of becoming like Jesus totally in every part of our personality.
ಆ ಗುರಿ ಯಾವುದಪ್ಪ ಅಂತಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಯೇಸುವಿನ ರೀತಿಯಲ್ಲಿ ಆಗುವಂತದ್ದು ಗುರಿಯಾಗಿದೆ.
What is the result of Paul having this attitude?
ಪೌಲನು ಈ ನಡವಳಿಕೆಯನ್ನು ಹೊಂದಿದ್ದರ ಫಲಿತಾಂಶ ಏನಾಯಿತು?
It not only kept him from stagnating in the Christian life, it also kept him from sin.
ಪೌಲನು ಆತ್ಮಿಕವಾಗಿ ಕುಂಠಿತಗೊಳ್ಳುವಂತದ್ದರಿಂದ ಮಾತ್ರ ಇದು ತಪ್ಪಿಸಿ ಕಾಪಾಡಲಿಲ್ಲ, ಆತನು ಪಾಪ ಮಾಡುವಂತದ್ದರಿಂದಲೂ ತಪ್ಪಿಸಿ ಕಾಪಾಡಿತು.
Paul told Timothy not only to flee from temptation but also to pursue after righteousness and godliness and love and gentleness.
ಪೌಲನು ತಿಮೋತಿಯನಿಗೆ ಶೋಧನೆಯಿಂದ ದೂರವಿರುವಂತೆ ಮಾತ್ರ ಬೋಧಿಸಲಿಲ್ಲ, ನೀತಿಯನ್ನ, ದೈವಿಕತೆಯನ್ನ, ಪ್ರೀತಿಯನ್ನ ಮತ್ತು ಸಾತ್ವಿಕತ್ವವನ್ನ ಹಿಂಬಾಲಿಸುವಂತೆ ಬೋಧಿಸಿದನು.
Any point in our Christian life where we get satisfied with our progress is a danger point.
ನಮ್ಮ ಜೀವಿತದ ಯಾವುದೇ ಹಂತದಲ್ಲಿ ನಾವು ತೃಪ್ತಿಯನ್ನ ಪಡ್ಕೊಂಡ್ರೆ ನಮ್ಮ ಬೆಳವಣಿಗೆಯ ವಿಷಯವಾಗಿ ನಾವು ಅಪಾಯದ ಮಟ್ಟದಲ್ಲಿ ಇದ್ದೀವಿ ಎಂಬುದಾಗಿ ಅರ್ಥ.
That's the time we're going to fall into sin.
ಅಂತಹ ಸಮಯದಲ್ಲೇ ನಾವು ಪಾಪದೊಳಗೆ ಬೀಳುವವರಾಗಿರ್ತೇವೆ.
And that's where we need to ask ourselves, am I progressing? Am I longing to become like Jesus in every area?
ಅದಕ್ಕಾಗಿ ನಮ್ಮನ್ನ ನಾವು ಪ್ರತಿ ಬಾರಿ ಏನ್ ಕೇಳ್ಕೋಬೇಕಂತಂದ್ರೆ ನಾನು ಬೆಳವಣಿಗೆಯನ್ನು ಹೊಂತಾ ಇದ್ದೀನ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಯೇಸುವಿನ ರೀತಿಯಲ್ಲಿ ನಾನು ಆಗ್ತಾ ಇದ್ದೀನ ಆ ವಿಷಯವಾಗಿ ಬಯಕೆಯನ್ನು ಹೊಂದಿದ್ದೇನಾ ಎಂಬುದಾಗಿ.
ಮೈ ಮೋರ್ನಿಂಗ್ ಎವ್ರಿ ಟೈಮ್ ಐ ಸೀ ಸಮಥಿಂಗ್ ಇನ್ ಮೈ ಲೈಫ್ ದಟ್ಸ್ ಅನ್ಕ್ರೈಸ್ಟ್ ಲೈಕ್, ಡೂ ಐ ಕ್ರೈ ಔಟ್ ಟು ಗಾಡ್ ಔರ್ ಸೇ ಲಾರ್ಡ್ ಐ ಹ್ಯಾವ್ ಫೇಲ್ಡ್.
ನಾನು ನನ್ನ ಜೀವಿತದಲ್ಲಿ ಕ್ರಿಸ್ತನ ರೀತಿಯಲ್ಲಿ ಇಲ್ಲದೇ ಇರುವಂತಹ ಕ್ಷೇತ್ರವನ್ನ ನೋಡಿ ದುಃಖಿಸ್ತೇನ, ಅದನ್ನ ನೋಡಿ ಕರ್ತನಿಗೆ ನಾನು ಹೇಳ್ತೇನ ಕೂಗಿ ಕಣ್ಣೀರಿನಿಂದ, ಕರ್ತರೆ ನಾನು ಸೋತಿದ್ದೇನೆ ಎಂಬುದಾಗಿ.
ಬಿಗಿನ್ ಟುಡೇ ಮೈ ಫ್ರೆಂಡ್ ಟು ಮೋರ್ನ್ ಎವ್ರಿ ಟೈಮ್ ಯು ಸೀ ಸಮಥಿಂಗ್ ಆನ್ ಕ್ರೈಸ್ಟ್ ಲೈಕ್ ಇನ್ ಯುವರ್ ಲೈಫ್, ಟು ಕ್ರೈ ಔಟ್ ಟು ಗಾಡ್ ಫಾರ್ ಹೆಲ್ಪ್ ಅಂಡ್ ಸೀ ಇಫ್ ಯುವರ್ ಲೈಫ್ ಡಸಂಟ್ ಚೇಂಜ್ ಫ್ರಮ್ ದಿಸ್ ವೆರಿ ಡೇ.
ನನ್ನ ಪ್ರಿಯ ಸ್ನೇಹಿತನೇ, ಇವತ್ತಿನಿಂದನೇ ಪ್ರಾರಂಭಿಸಿ ನಿಮ್ಮ ಜೀವಿತದ ಯಾವುದೇ ಕ್ಷೇತ್ರದಲ್ಲಿ ಕ್ರಿಸ್ತನ ರೀತಿ ಇಲ್ಲದಿರುವಂತದ್ದನ್ನು ನೀವು ಕಾಣುವಾಗ, ನೀವು ಕಣ್ಣೀರಿಟ್ಟು ಕರ್ತನ ಸಹಾಯಕ್ಕಾಗಿ ಬೇಡಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತದೋ ಇಲ್ಲವೋ ಎಂಬುದಾಗಿ ನೀವು ನೋಡುವವರಾಗಿರಿ. ಆಮೆನ್.